హరి ఓం శ్రీ గురుభ్యో నమః. అభ్రమం బంగరహితం అజడం విమలం సదా ఆనందతీర్థమతులం భజే తాపత్రయాపహం. మిథ్యా సిద్ధాంత దుద్ధ్వాంత విధ్వంసన విచక్షణః జయతీర్థాక తనిర్భాసతాం నో హృదంబరే అర్థికల్పిత కల్పోయం ప్రత్యర్థిత కేసరి వ్యాసతీర్థ గురుర్భూయాత్ అస్మదిష్టాత సిద్ధయే తపో విద్యా విరక్త్యాది సద్గుణవగాకరానహం వాదిరాజ గురున్ వందే హయగ్రీవపదాశ్రయాన్ పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ధ్వాంతరవయే వైష్ణవేందీర వరేందవే శ్రీరాఘవేంద్ర గురువే నమచింతయాళవే ఆపాదమౌళి పర్యంతం గురునామాక్తిం స్మరే తేన విఘ్నాః ప్రణశ్యంతి సిద్ధ్యంచ మనోరథాః. హరి ఓం శ్రీ గురుభ్యో నమః. నావు హరికథామృతసారదల్లి 16నే సంధి దత్త స్వాదన సంధిని మాడుతా ఇద్దీవి. నాంది పద్య ఓదిబిట్టు శురు మాడోణ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ 16ನೇ ದತ್ತ ಸ್ವಾತಂತ್ರ್ಯದಲ್ಲಿ 26ನೇ ಶ್ಲೋಕ 26th verse ಅದು ನೋಡಿದ್ದೀವಿ. ಭೂತಳಾಧಿಪ ನಾಗ್ನಧಾರಕ ದೂತರಿಗೆ ಸೇವಾನುಸಾರದಿ ವೇತನವ ಕೊಟ್ಟು ಅವರ ಸಂತೋಷಿಸುವ ತೆರದಂತೆ ಮಾತರಿಶ್ವಪ್ರಿಯನು ಪರಮಪ್ರೀತಿಪೂರ್ವಕ ಸದ್ಗುಣಗಳ ಗಾಯಕರ ಸಂತೋಷಪಡಿಸುವ ಇಹಪರಂಗಳಲ್ಲಿ. ಅದನ್ನು ಬ್ರೀಫಾಗಿ ನೋಡ್ತೀವಿ. ಅದು ಭೂತಳಾಧಿಪ ರಾಜನಾದವನು ಆಜ್ಞಧಾರಕ ದೂತರಿಗೆ ತನ್ನ ಆಜ್ಞವನ್ನು ಪಾಲನ ಮಾಡುವಂತಹ ತನ್ನ ದೂತರಿಗೆ ಸೇವಕರಿಗೆ ಎಲ್ಲರಿಗೂ ಕೂಡ ಸೇವಾನುಸಾರದಿ ಅವರವರು ಮಾಡುವ ಸೇವೆಗಳಿಗೆ ಅನುಸಾರವಾಗಿ ಅದಕ್ಕೆ ತಕ್ಕಂತೆ ವೇತನವ ಸ್ಯಾಲರಿ ಅಂತ ವೇತನ ಅಂದ್ರೆ ಅವರಿಗೆ ರೆಮ್ಯುನರೇಷನ್ ಅಂತ ವೇತನ ಭತ್ಯ ಸ್ಯಾಲರಿ ಜೀತ ಅಂತ ಅವರಿಗೆ ಕೊಡುವಂತಹ ಜೀವನಕ್ಕೆ ಬೇಕಾದ್ದು ಕೊಡ್ತಾರೆ ರಾಜ ಕೊಡ್ತಾನೆ. ವೇತನವನ್ನು ಕೊಟ್ಟು ಅವರ ಸಂತೋಷಿಸುವ ತೆರವದಂತೆ ಅವರನ್ನು ಸಂತೋಷ ಪಡಿಸುವಂತೆ ಮಾತರಿಶ್ವ ಪ್ರಿಯನು ಮಾತರಿ ಶ್ವಯತೆ ಎಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಪ್ರಮಾಣಗಳಲ್ಲಿಯೇ ಯಾವಾಗಲೂ ಗತಿ ಉಳ್ಳವನಾದಂತಹ ಪರಮಾತ್ಮನ ಜ್ಞಾನಕ್ಕೆ ಯಾವಾಗಲೂ ಪ್ರಾಮುಖ್ಯವನ್ನು ಕೊಡುವಂತಹ ಮುಖ್ಯ ಪ್ರಾಣ ವಾಯುದೇವರಿಗೆ ಅತ್ಯಂತ ಪ್ರಿಯನಾದ ಪರಮಾತ್ಮನು ಪರಮ ಪ್ರೀತಿಪೂರ್ವಕ ಅತ್ಯಂತ ಪ್ರೀತಿಯ ಪೂರ್ವಕವಾಗಿ ಸದ್ಗುಣಗಳ ಗಾಯಕರ ತನ್ನ ಸದ್ಗುಣಗಳನ್ನು ಗಾನ ಮಾಡುವವರನ್ನು ಸಂತೋಷ ಪಡಿಸುವ ಇಹಪರಗಳಲ್ಲಿ ಸಂತೋಷ ಪಡಿಸುತ್ತಾನೆ ಇಹಪರಗಳಲ್ಲಿ. ಇಲ್ಲಿ ಗಾಯಕರ ಇದೇನ್ರಿ, ನಾವು ಅಂದ್ರೆ ಲೋಕದಲ್ಲಿ ಕಂಡ ರೀತಿ ಎಂಥದ್ದು, ಯಾರು ಚೆನ್ನಾಗಿ ಹೊಗಳಿದ್ರೆ ಅವರನ್ನು ನಾವು ಸಂತೋಷಪಡಿಸ ಅಂದ್ರೆ ತಮಗೆ ಹೊಗಳಿದವರನ್ನು ಯಾರ್ಯಾರು ಹೂ ಎವರ್ ಫ್ಲ್ಯಾಟರ್ಸ್ ಅಸ್ ದಟ್ ಪರ್ಸನ್ ದ ಪರ್ಸನ್ ಹೂ ಇಸ್ ಬೀಯಿಂಗ್ ಫ್ಲ್ಯಾಟರ್ಡ್ ಹಿ ವಿಲ್ ಪ್ಲೀಸ್ ದ ಒನ್ ಹೂಮ್ ಹೂ ಫ್ಲ್ಯಾಟರ್ ಹಿಮ್. ಸೊ ಆ ವಿಧವಾಗಿ ದೇವರು ಹಾಗೇನ, ದೇವರು ತನ್ನನ್ನು ಹೊಗಳುವವರನ್ನು ಕಾಪಾಡ್ತಾನ, ಇದು ಏನ್ರಿ, ಇದು ದೇವರು ಹಾಗೆ ಹೊಗಳಬೇಕು ಅನ್ನುವ ಇಚ್ಛೆ ದೇವರಿಗಿದ ಅಂತ ಹೇಳಿದರೆ ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಹೊಗಳುವುದು ಫ್ಲ್ಯಾಟರಿಂಗ್ ಅನ್ನೋದು ಜೀವನದಲ್ಲಿ ಎಲ್ಲರ ವಿಷಯದಲ್ಲಿ ಸಾಮಾನ್ಯ ಮಾನವರ ವಿಷಯದಲ್ಲಿ ಆಗುತ್ತೆ. ಯಾಕಂದ್ರೆ ಅವರು ಅಲ್ಲದೇ ಇರುವವರನ್ನು ಅವರು ಇದ್ದಂತೆ ವರ್ಣನೆ ಮಾಡುವುದು. ಇಲ್ಲಿ ಪರಮಾತ್ಮನನ್ನು ಹೊಗಳುವುದು ಅಂತ ಹೇಳಿದ್ರೆ ಪರಮಾತ್ಮನಿಗೆ ಹೊಗಳುವ ಮೂಲಕವಾಗಿ ಅವನೇನೋ ಸಂತೋಷ ಉಬ್ಬಿ ತಬ್ಬಿಬ್ಬಿ ಆಗಿಬಿಟ್ಟು ಕೊಡ್ತಾನೆ ಅಂತ ಅರ್ಥ ಅಲ್ಲ. ಇಲ್ಲಿ ಗಾನ ಮಾಡುವುದು ಅಂದ್ರೆ ಪರಮಾತ್ಮನನ್ನು ಸ್ತೋತ್ರ ಮಾಡುವುದು ಅಂತ ಹೇಳಿದರೆ ಪರಮಾತ್ಮನನ್ನು ಎಲ್ಲ ಮಾಡಬಲ್ಲ ಪರಮಾತ್ಮ, ಸರ್ವತಂತ್ರ ಸ್ವತಂತ್ರನಾದವನು, ಸರ್ವಕರ್ತ, ಎಲ್ಲವೂ ಮಾಡುವ ಶಕ್ತಿ ಉಳ್ಳವನು. ಅವನನ್ನು ಹೊಗಳುವುದು ಅನ್ನೋದು ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಆದರೆ ನಾವು ಕೈಲಾದಷ್ಟು ಹೊಗಳ್ತೀವಿ. ಹೊಗಳುವುದು ಅಂತ ಹೇಳಿದ್ರೆ ಪರಮಾತ್ಮನನ್ನು ನಾವು ರಕ್ಷಣೆ ಮಾಡಪ್ಪ, ಹೇ ದೀನಬಂಧು, ಹೇ ಭಕ್ತವತ್ಸಲ, ಅನಾಥನಾದ, ಕರುಣಾಮಯ, ಕರುಣಾಸಾಗರ, ಬಂದು ಕಾಪಾಡಪ್ಪ ಅಂತ ಹೇಳಿ ದೇವರನ್ನು ನಾವು ಉಚ್ಚ ಸ್ವರದಿಂದ ಕರೆದರೆ ಅವನು ನಮ್ಮ ಮೇಲೆ ಅನುಗ್ರಹ ಮಾಡಿ ಬರ್ತಾನೆ. ಅಷ್ಟೇ ಅಲ್ಲದೆ ಹೊಗಳುವುದು ಅಂತ ಹೇಳಿದರೆ ಪರಮಾತ್ಮನನ್ನ ಯಥಾರ್ಥ ಜ್ಞಾನವನ್ನು ಪಡೆಯುವುದು, ಜ್ಞಾನ ಪರಿಪಕ್ವ. ಎಷ್ಟು ನಾವು ಪರಮಾತ್ಮನ ಹೊಗಳಿತಾ ಇದ್ದೀವಿ ಅಂತ ಹೇಳಿದ್ರೆ, ಪರಮಾತ್ಮನ ಹೊಗಳುವುದು ಅಂತ ಹೇಳಿದ್ರೆ ಪರಮಾತ್ಮನ ಗುಣಗಳ ಎಷ್ಟೋ ಅನಂತ ಗುಣಗಳಿದೆ, ಅದರಲ್ಲಿ ಒಂದು ಅಲ್ಪ ಭಾಗವನ್ನು ಮಾತ್ರ ನಾವು ಯಥಾಯೋಗ್ಯವಾಗಿ ತಿಳ್ಕೊಂಡು ಅವನ ತಿಳುವಳಿಕೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದು ಅತ್ಯಂತ ಅಲ್ಪ ಶಕ್ತಿಯಿಂದ ಮಾಡ್ತೀವಿ. ಸೊ ಇದರ ಮೂಲಕವಾಗಿ ನಮ್ಮ ಜ್ಞಾನ ಪರಿಪಕ್ವವಾದರೆ ಆ ಜ್ಞಾನ ಪರಿಪಕ್ವವಾದಕ್ಕೆ ಅನುಗುಣವಾಗಿ ಫಲ ಸಿಗತ್ತೆ. ಆ ಫಲಗಳನ್ನು ನಮಗೆ ಸಿಗುವಂತೆ ಮಾಡ್ತಾನೆ ಪರಮಾತ್ಮ. ಹೌದು, ಅವನ ಕರುಣಾಮಯ, ಅವನಿಗೆ ಯಾರು ಹೊಗಳಬೇಕಾಗಿಲ್ಲ, ಅವನಿಗೆ ಯಾರು ಫ್ಲ್ಯಾಟ್ರಿ ಬೇಕಾಗಿಲ್ಲ. ಅವರವರ ಜ್ಞಾನಕ್ಕೆ ತಕ್ಕಂತೆ ಪರಮಾತ್ಮನಿಗೆ ಮೊರೆ ಹೊಕ್ಕರೆ ಅವನು ಅನುಗ್ರಹ ಮಾಡಿ ಕರುಣದಿಂದ ದಯ ಮಾಡಿ ನಮ್ಮನ್ನು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅವನಿಗೆ ಅದರ ಮೂಲಕವಾಗಿ ಯಾವ ಪ್ರಯೋಜನವೂ ಇಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಅದಕ್ಕೆ ಜ್ಞಾನಿಗಳಾದವರು ಮಾತರಿಶ್ವಪ್ರಿಯನು ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆಂದ್ರೆ ಮಾತರಿಶ್ವ ದಧಾತಿ, ಅಂತಹ ಮುಖ್ಯ ಪ್ರಾಣದೇವರು, ಅಷ್ಟು ದೊಡ್ಡವರಾದಂತಹ ಬ್ರಹ್ಮ ವಾಯುಗಳೇ ಪರಮಾತ್ಮನನ್ನು ಯಾವಾಗಲೂ ಪರಮಾತ್ಮನ ಗುಣಗಾನ ಮಾಡ್ತಾ ಇರ್ತಾರೆ. ಸೊ ಅಂತಹ ಅವರೇ ಗುಣಗಾನ ಮಾಡಿದ್ರೆ ನಮ್ಮಂತಹ ಅತ್ಯಂತ ಅಲ್ಪರು ಈ ಎಂಥ ಎಷ್ಟು ಕಳಗಿರುವವರು. ನಾವು ಪರಮಾತ್ಮನನ್ನು ನಮ್ಮ ನಮ್ಮ ಕೈಲಾದಷ್ಟು ಗುಣಗಾನ ಮಾಡುವುದು ಪರಮಾತ್ಮನಿಗೆ ಅದರ ಮೂಲಕವಾಗಿ ಸಂತೋಷ ಪಡುವತ್ತೆ ಅಂತಲ್ಲ, ಅದರ ಮೂಲಕವಾಗಿ ಅವನು ನಮ್ಮ ಜ್ಞಾನ ಪರಿಪಕ್ವವಾಗಿದೆ ಅಂತ ನಮ್ಮನ್ನು ಅನುಗ್ರಹ ಮಾಡಿ ನಮ್ಮನ್ನು ಸಂತೋಷ ಪಡಿಸ್ತಾನೆ ಪರಮಾತ್ಮ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಅದಕ್ಕೆ ರಾಜನು ಅದೇ ವಿಧವಾಗಿ ರಾಜ ತಪ್ಪು ಮಾಡಿದವರನ್ನು ಶಿಕ್ಷೆ ಕೊಡ್ತಾನೆ. ಅದೇ ವಿಧವಾಗಿ ಪರಮಾತ್ಮ ತನ್ನ ಬಗ್ಗೆ ದ್ವೇಷ ಮಾಡುವವರು ಯಾರ ದ್ವೇಷ, ಪರಮಾತ್ಮ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್, ಪರಮಾತ್ಮನನ್ನು ದ್ವೇಷ ಮಾಡುವುದಂದ್ರೆ ಆನಂದವನ್ನು ದ್ವೇಷ ಮಾಡುವುದು, ಆನಂದವನ್ನು ದ್ವೇಷ ಮಾಡಿದ್ರೆ ಸಿಗುವುದು ದುಃಖವೇ. ಅದಕ್ಕೆ ಪರಮಾತ್ಮನ ದ್ವೇಷ ಮಾಡುವವರಿಗೆ ದುಃಖ ಕೊಡ್ತಾನೆ ಪರಮಾತ್ಮ ಅಂತ ಹೇಳಿದರೆ ಅದು ಸಹಜವಾದ ಸ್ಥಿತಿ. ಯಾಕಂದ್ರೆ ಆನಂದವನ್ನು ದ್ವೇಷ ಮಾಡಿದ್ರೆ ದುಃಖವೇ ಸಿಗುತ್ತೆ. ಪರಮಾತ್ಮ ಸಿಟ್ಟು ಮಾಡಿಕೊಂಡು ಅವರ ಮೇಲೆ ದುಃಖ ಅವ್ರಿಗೆ ಅಂಧತಮಸ್ಸು ಕೊಡ್ತಾನೆ ಅಂತಲ್ಲ, ಪರಮಾತ್ಮ ಅವರು ಆನಂದವನ್ನು ದ್ವೇಷ ಮಾಡ್ತಾ ಇದ್ದಾರೆ, ಆ ಕಾರಣದಿಂದ ಅವರು ದುಃಖಕ್ಕೆ ಹೋಗ್ತಾರೆ ಅನ್ನೋದು ಅಲ್ಲಿ ಮುಖ್ಯವಾದ ಅಂಶ. ಈ ವಿಧವಾಗಿ ರಾಜ ಅವರವರು ಮಾಡುವ ಸಾಧ ಕೆಲಸಗಳಿಗೆ ತಕ್ಕಂತೆ ಫಲವನ್ನು ಕೊಟ್ಟಂತೆ ಪರಮಾತ್ಮ ಅವರವರು ಮಾಡುವ ಕಾರ್ಯಗಳಿಗೆ ಸಾಧನಕ್ಕೆ ತಕ್ಕಂತೆ ಅವರಿಗೆ ಫಲವನ್ನು ಕೊಡ್ತಾನೆ ಅನ್ನೋದು ಆ 26ನೇ ಪದ್ಯದ ಸಾರಾಂಶ. ಅದಾದ ಮೇಲೆ ಈ ನೆಕ್ಸ್ಟ್ ವರ್ಸ್ ಬಹಳ ಡೀಪ್ ಕಾನ್ಸೆಪ್ಟ್ ಇರುವಂತಹದ್ದು, ಬಹಳ ಕೇರ್ಫುಲ್ ಆಗಿ ಕೇಳಬೇಕಾಗಿದ ವರ್ಷ ಇದು. ಈ ಪದ್ಯದಲ್ಲಿ 27ನೇ ಪದ್ಯ ಅದನ್ನೇ ಹೇಳ್ತಾರೆ. ದೀಪ ದಿವದಲ್ಲಿ ಕಂಡರಾದಡೆ ಲೋಪಗೈಸುವರು ಆ ಕ್ಷಣ, ಹರಿ ಸಮೀಪದಲ್ಲಿರೆ ನಂದನಾಮ ಸುನಂದವೆನಿಸುವವು, ಔಪಚಾರಿಕವಲ್ಲ ಸುಜನರ ಪಾಪಕರ್ಮವು ಪುಣ್ಯವೆನಪುದು, ಪಾಪಿಗಳ ಸತ್ಪುಣ್ಯ ಕರ್ಮವು ಪಾಪವು ಎನಿಸುವವು. ಇಲ್ಲಿ ನೋಡ್ರಿ ಬಹಳ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಏನು? ಸುಜನರ ಪಾಪ ಕರ್ಮವು ಪುಣ್ಯವೆನಿಪುವುದು. ಯಾ ಸಜ್ಜನರು ಪಾಪ ಕಾರ್ಯ ಮಾಡಿದರೂ ಅದು ಪುಣ್ಯವೇ ಆಗಿಬಿಡತ್ತೆ, ಪುಣ್ಯ ಅಂತ ಕರೆಯಲ್ಪಡತ್ತೆ. ಪಾಪಿಗಳ ಸತ್ಪುಣ್ಯ ಕರ್ಮವು ಪಾಪವೆನಿಪುವವು, ಅಂದ್ರೆ ಪಾಪಿಗಳು ಒಳ್ಳೆ ಪುಣ್ಯ ಕರ್ಮ ಮಾಡಿದ್ರು ಕೂಡ ಅದು ಪಾಪ ಅಂತ ಕರೆಯಲ್ಪಡತ್ತೆ. ಇದು ಏನಿರಿ, ಇದು ಬಹಳ ಪರಮಾತ್ಮ ನಿಷ್ಪಕ್ಷಪಾತಿ, ಅವನಿಗೆ ಯಾವ ಪಕ್ಷಪಾತ ಇಲ್ಲ ಅಂತ ಹೇಳ್ತೀರಾ? ಮತ್ತೆ ಪರಮಾತ್ಮ ಏನು ಹೀಗೆ ಮಾಡ್ತಾ ಇದ್ದಾನೆ? ಸಜ್ಜನರು ಒಳ್ಳೆಯವರೇ ಆಗಲಿ, ಆದರೆ ಅವರು ಕೆಟ್ಟ ಕರ್ಮ ಮಾಡಿದ್ರೆ ಅದು ಕೆಟ್ಟದೇ ಆಗಬೇಕು. ಒಳ್ಳೆಯವರು ಪಾಪ ಕರ್ಮಗಳು ಮಾಡಿದ್ರೂ ಅದು ಪುಣ್ಯ ಅಂತ ಕರೆಯಲ್ಪಡುತ್ತೆ, ಪಾಪಿಗಳು ಪುಣ್ಯಕರ್ಮಗಳು ಮಾಡಿದರೆ ಅದು ಪಾಪ ಅಂತ ಕರೆಯಲ್ಪಡುತ್ತೆ ಅಂತ ಹೇಳಿದ್ರೆ ಇದು ಎಂಥ ನ್ಯಾಯ ರೀ? ಇದು ಸರಿ ಇಲ್ಲ ಅಂತ ತೋರತ್ತಲ್ಲವಾ? ಇದು ಸಮಥಿಂಗ್ ರಾಂಗ್, ಏನೋ ಸರಿ ಇಲ್ಲ ಅಂತ ನಮಗೆ ತೋರತ್ತೆ ಅಂತ ಹೇಳಿದರೆ ಅದಕ್ಕೆ ಈ ಪದ್ಯದಲ್ಲಿ ಒಳ್ಳೆ ಉದಾಹರಣೆಯನ್ನು ಕೊಟ್ಟು ಅದು ಹೇಗೆ ಅನ್ನೋದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಏನೋ ಸಮಥಿಂಗ್ ರಾಂಗ್ ಅಂತ ತೋರುತ್ತೆ, ಆದರೆ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲದ್ರೆ ನಮಗೆ ಗೊಂದಲವೇ ಆಗತ್ತೆ. ಏನು ಅಂತ ಹೇಳಿದ್ರೆ, ಭಕ್ತರು ಮಾಡಿದ ಪಾಪ ಪುಣ್ಯ ಆಗತ್ತೆ, ಅಭಕ್ತರು ದುರ್ಜನರು ಮಾಡಿದಂತಹ ಪುಣ್ಯ ಪಾಪ ಆಗತ್ತೆ ಅಂತ ಹೇಳ್ತಾರಲ್ಲವಾ. ಪುಣ್ಯಕರ್ಮ ಯಾವ ರೀತಿಯಲ್ಲಿ ಆಗತ್ತೆ, ಪಾಪಕರ್ಮ ಪುಣ್ಯಕರ್ಮ ಯಾವ ರೀತಿಯಲ್ಲಿ ನಡೆಯುತ್ತೆ ಪ್ರಪಂಚದಲ್ಲಿ ಅನ್ನೋದು ಅರ್ಥ ಮಾಡ್ಕೋಬೇಕು. ಆವಾಗ ಪಾಪ ಪುಣ್ಯವಾಗಬೇಕು ಇಲ್ಲ ಪುಣ್ಯ ಪಾಪ ಆಗಬೇಕಂದ್ರೆ ಅನುಸಂಧಾನ ಹೇಗಿರುತ್ತೆ, ಅನುಸಂಧಾನ ಅನ್ನುವ ಶಬ್ದ ಹೇಗೆ ನಾವು ಇಲ್ಲಿ ಸರಿಯಾಗಿ ಬಳಸಬೇಕು. ಸುಮ್ಮನೆ ಸುಮ್ಮನೆ ಅನುಸಂಧಾನ ಅನ್ನೋದು ಇಷ್ಟ ಬಂದಂತೆ ಮಾಡುವುದಲ್ಲ. ಸೊ ಯಾವುದರಿಂದ ಯಾವುದಕ್ಕೆ ಫಲ, ಎಂಥ ಫಲ ಬರುತ್ತೆ, ಮಹಾಫಲ ಬರುತ್ತೆ, ಕೆಟ್ಟ ಫಲತ್ತಾ, ಒಳ್ಳೆ ಫಲ ಬರುತ್ತಾ ಅನ್ನೋದು ಇದಕ್ಕೆ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪ್ರಮಾಣ ಮೊದಲು ಭಾರತದಲ್ಲಿ ಬರುವಂತಹ ವಚನ, ಧರ್ಮೋಭವತ್ಯ ಧರ್ಮೋಪಿ ಕೃತೋ ಭಕ್ತೈ ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಹರೇಹೇ ಅಂತ ಹೇಳಿ ಭಾರತದಲ್ಲಿ ಇದೇ ಸೇಮ್ ಕಾನ್ಸೆಪ್ಟ್ ಬರುತ್ತೆ. ಏನಂದ್ರೆ ಧರ್ಮವೆನ್ನುವುದು ಭವತಿ ಅಧರ್ಮ ಅಪಿ, ಅಂದ್ರೆ ಧರ್ಮೋ ಭವತಿ ಅಧರ್ಮ, ಅಧರ್ಮವಾದರೂ ಕೂಡ ಅದು ಧರ್ಮವೇ ಆಗತ್ತೆ. ಯಾವಾಗ ಕೃತ ಭಕ್ತೈ ತವ ಅಚ್ಯುತ ತವ ಭಕ್ತೈ ಕೃತ, ನಿನ್ನ ಭಕ್ತರಿಂದ ಮಾಡಲ್ಪಟ್ಟದ್ದಾದರೆ ಅಧರ್ಮವು ಧರ್ಮವೇ ಆಗತ್ತೆ. ಹೇ ಅಚ್ಯುತ, ಅಂದ್ರೆ ಚ್ಯುತಿ ಇಲ್ಲದವನೇ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮನೇ, ಪಾಪಂ ಭವತಿ ಧರ್ಮೋಪಿ, ಧರ್ಮ ಅಪಿ ಪಾಪಂ ಭವತಿ, ಧರ್ಮವಾದರೂ ಕೂಡ ಪಾಪವೇ ಆಗತ್ತೆ. ಯೋ ನ ಭಕ್ತೈ ಕೃತ, ಯಾವುದಾದರೆ ಭಕ್ತರಾಗದೇ ಇರುವವರು ದುರ್ಜನರು ಮಾಡಿದ್ದು ಯಾವ್ದಿರುತ್ತೋ ಅದು ಪುಣ್ಯ ಧರ್ಮವು ಕೂಡ ಪಾಪವೇ ಆಗಿಬಿಡತ್ತೆ ಅಂತೇ ವಚನ ಬರುತ್ತೆ. ಇದಕ್ಕೆ ಹೇಗೆ ಇದು, ಹೌ ಇಸ್ ದಿಸ್ ಪಾಸಿಬಲ್ ಅಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನು ಅಂತ ಹೇಳಿದರೆ, ನಾವು ನಂದಾದೀಪ ಮುಂಚೆ ನಮಗೆ ಸ್ಥಾವರ ಜಂಗಮ ಧ್ಯಾನ ಪ್ರಕಾಶನದಲ್ಲಿ ಒಂದು ಅಲ್ಲಿ ಒಂದು ಅದೇ ನಂದಾದೀಪದ ಒಂದು ಪದ್ಯವನ್ನು ನೋಡಿದ್ದೀವಿ. ಅಲ್ಲಿ ನಂದಾದೀಪ ಹಗಲಿನಲ್ಲಿರುವಂತಹ ನಂದಾದೀಪ ಹೇಗೆ ಭಕ್ತರಾದವರು ಹಗಲಿನಲ್ಲಿರುವ ನಂದಾದೀಪಕ್ಕೆ ಪ್ರಯೋಜನವಿಲ್ಲದೇ ಇದ್ದರೂ ಕೂಡ ಅದು ಹಚ್ಚಿ ಅಂದ್ರೆ ಅದು ಹಚ್ಚಿದಂತೆ ಯಾಕೆ ಹಚ್ಚುತ್ತಾರೆ ಹಗಲಿನಲ್ಲಿ ಅಂತ ಹೇಳಿದ್ರೆ ಪ್ರಯೋಜನವಿಲ್ಲದರೂ ಪರಮಾತ್ಮನ ಪ್ರೀತಿಗಾಗಿ ನಂದಾದೀಪ ಅಂತ ಹಚ್ಚುವಂತೆ ನಾವು ಪರಮಾತ್ಮನ ನಾಮಕೀರ್ತನೆಯನ್ನು ಯಾವ ಪ್ರಯೋಜನ ಇಲ್ಲದೆ ಇದೆ ಅಂದ್ರೆ ನಾಲ್ಕರಲ್ಲೂ ಒಂದು ಪುರುಷಾರ್ಥವನ್ನು ಬೇಡದಲೆ ಪರಮಾತ್ಮನ ನಿಗಮವೇದ್ಯನನ್ನು ನಾವು ಸ್ತುತಿ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೇಳ್ತೀವಿ. ಅಲ್ಲಿ ನಂದಾದೀಪವನ್ನು ಒಂದು ಉದಾಹರಣೆಗೆ ಒಂದು ಕಾನ್ಸೆಪ್ಟ್ ಕೊಳ್ಳಕ್ಕೆ ಉಪಯೋಗ ಮಾಡಿದ್ದಾರೆ. ಇಲ್ಲಿ ನಂದಾದೀಪವನ್ನೇ ಹೇಳ್ತಾರೆ ಫಾರ್ ಎ ಟೋಟಲಿ ಇನ್ ಎ ಡಿಫರೆಂಟ್ ಕಾನ್ಸೆಪ್ಟ್, ಇನ್ನೊಂದು ವಿಧವಾದ ಕಾನ್ಸೆಪ್ಟ್ ಕೊಳ್ಳಕ್ಕೆ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಏನಂದ್ರೆ ದೀಪ ದಿವದಲ್ಲಿ ಅಂದ್ರೆ ದೀಪ ಒಂದು ನಂದಾದೀಪ ದಿವದಲ್ಲಿ ಅಂದ್ರೆ ದಿನ ಡೇ ಟೈಮ್ನಲ್ಲಿ ಕಂಡರ ಜನರಲ್ಲಿ ಏನು ಮಾಡ್ತಾರೆ ಕಂಡರೆ ಆದಡೆ ಅಂದ್ರೆ ಆ ದೀಪವನ್ನು ನೋಡಿದಾಗ ಇಫ್ ದೇ ಸಿ ಎ ಲೈಟ್ ದಟ್ ಈಸ್ ಬರ್ನಿಂಗ್ ಡೇ ಟೈಮ್ ಒಳ್ಳೆ ಸೂರ್ಯ ಕಾಂತಿ ಇದೆ ಪ್ರಕಾಶ ಸೂರ್ಯ ಪ್ರಕಾಶ ಜಗಜ್ಜಮಾನವಾಗಿದೆ ಅಂತಹ ಒಳ್ಳೆ ಬಿಸಿಲಿನಲ್ಲಿ ಯಾರನ್ನ ದೀಪ ನೋಡಿದ್ರೆ ಅಲ್ಲಿ ದೀಪ ಯಾಕ್ರಿ ನಮ್ಗೆ ಬೇಡ ಅಂತ ಆರಿಸ್ಬಿಡ್ತಾರೆ. ಸೊ ಕಂಡರೆ ಆದಡೆ ಲೋಪಗೈಸುವರು ಆ ಕ್ಷಣ ಇಮ್ಮಿಡಿಯೇಟ್ಲಿ ಅದನ್ನು ಲೋಪಗೈಸುವುದಂತೆ ಆರಿಸಿಬಿಡ್ತಾರೆ. ದೀಪ ನಮಗೆ ಬೇಕಾಗಿಲ್ಲ ರೀ ಯಾಕೆ ಡೇ ಟೈಮ್ ದೀಪ ಬೇಡ ಅಂತ ಆರಿಸಿಬಿಡ್ತಾರೆ. ಅದೇ ವಿಧವಾಗಿ ಹರಿ ಸಮೀಪದಲ್ಲಿರೇ ನಂದನಾಮ ಸುನಂದವೆನಿಸುವವು. ಇಲ್ಲಿ ಏನಂತ ಹೇಳಿದರೆ ಹೇಗೆ ಆದರೆ ನಮಗೆ ಪ್ರಯೋಜನವಿಲ್ಲದೇ ಇದ್ದರೂ ಕೂಡ ದೀಪ ಹಚ್ಚಬೇಕಾಗಿ ಹಚ್ಚುತ್ತಾರೆ ಯಾಕೆ ಪರಮಾತ್ಮನ ಪ್ರೀತಿಗಾಗಿ. ಇಲ್ಲಿ ನಮಗೆ ದೀಪ ಇಲ್ಲಿ ಸೂರ್ಯನಂತೆ ಇರುವುದು ಏನು ಅಂತ ಹೇಳಿದರೆ ನಮ್ಮ ಒಳಗೆ ಪರಮಾತ್ಮ ನಾರಾಯಣ ನಮ್ಮ ಹೃದಯ ಕಮಲದಲ್ಲಿದ್ದಾನೆ. ಅಂದ್ರೆ ನಮ್ಮ ಹತ್ತರ ಸೂರ್ಯನಂತೆ ಅತ್ಯಂತ ಪ್ರಕಾಶಮಾನವಾಗಿ ಪರಮಾತ್ಮ ಇದ್ದರೂ ಕೂಡ ಇಲ್ಲಿ ನಂದಾದೀಪ ಹಚ್ಚುವುದು ಅಂದ್ರೆ ಏನು ನಂದನಾಮ. ಇಲ್ಲಿ ಹಚ್ಚುವ ನಂದಾದೀಪ ನಾಮ ಪರಮಾತ್ಮನ ನಾಮಕೀರ್ತನೆ ಅನ್ನೋದು ಅಂದ್ರೆ ಪರಮಾತ್ಮನ ಗುಣಗಾನ ಮಾಡುವುದು ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡುವುದು. ಈ ವಿಧವಾಗಿ ನಂದನಾಮವನ್ನು ನಾವು ಹಚ್ಚಿದಂತೆ ಸಜ್ಜನರು ಭಕ್ತರು ಏನು ಮಾಡ್ತಾರೆ ಪರಮಾತ್ಮ ಅನ್ನುವ ಸೂರ್ಯ ಇದ್ದರೂ ಕೂಡ ನಂದ ದೀಪವನ್ನು ಹಚ್ಚುತ್ತಾರೆ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರ್ತಾರೆ ಪರಮಾತ್ಮನ ನಿತ್ಯ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಯಾವಾಗ ಅದು ದೀಪ ಆರಿಬಿಡಬಹುದು ಆರಿದರೆ ಅವರು ಇಮಿಡಿಯೇಟ್ ಆಗಿ ನಂದ ದೀಪ ಆರೋಯ್ತಲ್ಲರಿ ಅಂತ ಮತ್ತೆ ಹಚ್ಚುತ್ತಾರೆ. ಅದು ಆಕ್ಸಿಡೆಂಟಲ್ ಆಗಿ ಆರಿ ಹೋದರೂ ಕೂಡ ಅದರಿಂದ ಅವರಿಗೆ ಏನು ಪಾಪ ಬರುವುದಿಲ್ಲ ಯಾಕಂದ್ರೆ ಅವರು ನಂದಾದೀಪ ಹಚ್ಚುವುದೇ ನಾಮಕೀರ್ತನೆ ಮಾಡುವುದೇ ಪರಮಾತ್ಮನ ಭಕ್ತರಾದವರು ಯಾವಾಗಲೂ ಪರಮಾತ್ಮನ ಗುಣಗಾನ ಮಾಡ್ತಾ ಇರ್ತಾರೆ. ಯಾವಾಗಾದರೂ ಪಾಪ ಕಾರ್ಯಗಳು ಮಾಡಿದ್ದರೆ ಅದು ಅವರು ಆಕ್ಸಿಡೆಂಟಲ್ ಆಗಿ ತಿಳಿಯದೆ ಏನೋ ಪ್ರಾರಬ್ಧದಿಂದಲೋ ಯಾವುದರಿಂದಲೋ ಮಾಡ್ತಾರೆ ಅದು ಪ್ರಾರಬ್ಧ ಕರ್ಮ ಭಸ್ಮವಾಗಿ ಅನುಭವಿಸಲ್ಪಟ್ಟದ್ದಾಗಿ ಅವರಿಗೆ ಪ್ರಾರಬ್ಧ ನಾಶವಾಗಿ ಅವರಿಗೆ ಪುಣ್ಯ ಮಾರ್ಗದಲ್ಲಿ ಹೋಗಲಿಕ್ಕೆ ಅನುಕೂಲವಾಗುತ್ತೆ ಅಂದ್ರೆ ಪ್ರಾರಬ್ಧ ಛೇದವಾಗುತ್ತೆ. ಈ ವಿಧವಾಗಿ ಅವರು ಮಾಡಿದ ಪಾಪ ಕರ್ಮಗಳ ಮೂಲಕವಾಗಿ ಅವರಿಗೆ ಇನ್ನು ಮುಂಚೆ ಮುಂಚೆ ಪುಣ್ಯ ಸಾಧನೆ ನಡೆಯುವ ಒಂದು ಪ್ರಸಂಗ ಬರುತ್ತೆ. ಈ ವಿಧವಾಗಿ ಆ ಪಾಪವೇ ಪುಣ್ಯವಾಯಿತಂತಲ್ಲ ಆ ಪಾಪ ಆ ಅಡ್ಡ ದಾರಿ ತೆಗೆದುಬಿಟ್ಟು ಪುಣ್ಯಕ್ಕೆ ದಾರಿಯನ್ನು ಮಾಡುತ್ತೆ. ಸೊ ಈ ವಿಧವಾಗಿ ಆ ಪಾಪ ಕರ್ಮ ಅವರು ಮಾಡಿದ್ರು ಕೂಡ ಪುಣ್ಯವಾಗುತ್ತೆ ಅಂತ ಹೇಳಿದ್ರೆ ಆ ದೇವರೇ ನೀನು ನನಗೆ ಈ ನನ್ನ ಇರುವ ಪ್ರಾರಬ್ಧವನ್ನು ತೆಗೆದುಬಿಟ್ಟಿಯಪ್ಪ ಅಂತ ಆ ಪ್ರಾರಬ್ಧ ಬಂದಾಗ ಇನ್ನೂ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಈ ವಿಧವಾಗಿ ಆ ಪಾಪ ಕೂಡ ಒಂದು ಪುಣ್ಯ ಕಾರ್ಯಕ್ಕೆ ಹೊರಟಂತೆ ಆಗುತ್ತೆ. ಈ ವಿಧವಾಗಿ ಸಜ್ಜನರು ಮಾಡಿದ ಪಾಪ ಕಾರ್ಯ ಪುಣ್ಯವೇ ಆಗತ್ತೆ ಅಂತೇಳಿ ಹೇಳ್ತಾರೆ. ಮತ್ತೆ ಹಾಗಾದ್ರೆ ಸರಿ ಸಜ್ಜನರು ಆ ವಿಧವಾಗಿ ಅವರಿಗೆ ಆ ವಿಧವಾಗಿ ಭಾವನೆ ಮಾಡಬಹುದು. ಆದರೆ ಭಕ್ತರಾಗದೇ ಇರುವವರು ಕೆಟ್ಟವರು ದುರ್ಯೋಧನಗಳಿದ್ದಾರೆ ಅವರು ಯಜ್ಞ ಆಗಲು ಮಾಡ್ತಾರೆ ಅವು ಪುಣ್ಯ ಕರ್ಮಗಳು ಮಾಡಿದಾಗ ಅವು ಪಾಪ ಕರ್ಮಗಳು ಹೇಗಾಗತ್ತೆ ಅಂತ ಕೆಟ್ಟವರು ಪುಣ್ಯ ಕರ್ಮಗಳು ಮಾಡಿದರೆ ಅದು ಪಾಪ ಕರ್ಮಗಳು ಹೇಗಾಗತ್ತೆ ಅಂತ ಹೇಳಿದರೆ ಹೇಗಾದರೆ ಈಗ ಅವರು ಪುಣ್ಯ ಕರ್ಮಗಳನ್ನು ಮಾಡಿದಾಗ ಆ ಪುಣ್ಯ ಕರ್ಮಗಳನ್ನು ನಾನು ಮಾಡ್ತಾ ಇದ್ದೀನಿ ಅನ್ನುವ ಅಹಂಕಾರದಿಂದ ಅಷ್ಟೇ ಅಲ್ಲದೆ ಪರಮಾತ್ಮನ ಪ್ರೀತಿಗಾಗಿ ಅನ್ನುವ ಭಾವನೆ ಇಲ್ಲದೆ ಮಾಡುವ ಕಾರಣದಿಂದ ಅವರು ಮಾಡಿದ ಪುಣ್ಯ ಕರ್ಮವೆಲ್ಲ ವ್ಯರ್ಥವಾಗಿ ಅವರಿಗೆ ಆ ವಿಧವಾಗಿ ಪ್ರೇರಣೆ ಕೊಟ್ಟಿರುವಂತಹ ದೇವತೆಗಳಿಗೆ ಆ ಪುಣ್ಯ ಹೋಗುತ್ತೆ ಹೊರತು ಅವರಿಗೆ ಯಾವ ಪುಣ್ಯವೂ ಬರುವುದಿಲ್ಲ. ಆ ಕಾರಣದಿಂದ ಅವರು ಅಹಂಕಾರದ ಮೂಲಕವಾಗಿ ಇನ್ನು ಪಾಪವನ್ನೇ ಹೊಂದುತ್ತಾರೆ. ಈ ವಿಧವಾಗಿ ಪುಣ್ಯ ಕಾರ್ಯ ಮಾಡಿದಾಗಲೂ ಸಜ್ಜನರಾಗದೇ ಇರುವ ಆ ದುರ್ಜನರಿಗೆ ಭಕ್ತರಾಗದೇ ಇರುವ ಆ ಅಭಕ್ತರಿಗೆ ಆ ಪುಣ್ಯ ಕರ್ಮಗಳು ಕೂಡ ಪಾಪ ಕರ್ಮಗಳಾಗುವುದಕ್ಕೆ ಕಾರಣವೇನಂತ ಹೇಳಿದರೆ ಅವರು ಆ ಪುಣ್ಯ ಕರ್ಮಗಳನ್ನು ಮಾಡುತ್ತಾ ಇರುವುದು ಅಹಂಕಾರಕ್ಕಾಗಿ ಪ್ರದರ್ಶನಕ್ಕಾಗಿ ಕೇವಲ ದುಷ್ಟಚಿಂತನೆಯಿಂದನೇ ಮಾಡಿದ ಕಾರಣದಿಂದ ಆ ದುಷ್ಟಚಿಂತನೆಯ ಪಾಪ ಫಲವೇ ಬರುತ್ತೆ ಹೊರತು ಅವರಿಗೆ ಆ ಮೇಲ್ನೋಟಕ್ಕೆ ಮಾಡಿದ ಆ ಪುಣ್ಯದ ಫಲ ಅವರಿಗೆ ಸಿಗುವುದಿಲ್ಲ. ಅದಕ್ಕೆ ಅವರು ಮಾಡುವ ಪುಣ್ಯ ಕರ್ಮವು ಕೂಡ ಪಾಪಕರ್ಮವೇ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಒಳ್ಳೆ ನಂದಾದೀಪ ಇಲ್ಲ ಸುನಂದ ನಂದ ನಾಮ ಸುನಂದವೆನಿಸುವವು ಅಂತ ಹೇಳಿ ಒಂದು ಪ್ರಯೋಗ ಮಾಡಿದ್ದಾರೆ. ನಂದ ಅಂದ್ರೆ ಏನು ಆನಂದ, ಸುನಂದ ಅಂದ್ರೆ ಮೋಕ್ಷ, ಸುನಂದ ಅಂದ್ರೆ ಒಳ್ಳೆ ಆನಂದ, ಮೋಕ್ಷ ಅಂದರೆ ಈ ನಂದ ದೀಪದಂತೆ ಇರುವ ಈ ನಾಮ ಸಂಕೀರ್ತನ ಸೂರ್ಯ ನಂತೆ ಇರುವ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದರೆ, ಆ ಪರಮಾತ್ಮ ಇದ್ದಾನೆ ಅಂತ ತಿಳಿದರೂ, ಸೂರ್ಯನಿದ್ದಾನೆ ಅಂತ ತಿಳಿದರೂ ಕೂಡ, ನಾಮ ಸಂಕೀರ್ತನ ಅನ್ನುವ ಭಕ್ತಿಯ ಒಂದು ಪರಾಕಾಷ್ಠೆಗೆ ಆ ಭಕ್ತಿಯ ದೀಪವನ್ನು, ಆ ನಂದಾದೀಪವನ್ನು ಹಚ್ಚಿದರೆ ಅದು ಸುನಂದವಾಗತ್ತೆ, ನಂದಾದೀಪ ಸುನಂದವಾಗತ್ತೆ, ಅಂದರೆ ಮೋಕ್ಷದಾಯಕವಾಗತ್ತೆ. ಈ ನಾಮ ಕೀರ್ತನೆ ಅನ್ನುವ ಈ ನಂದಾದೀಪ ನಮಗೆ ಮೋಕ್ಷಕ್ಕೆ ಹಾದಿಯನ್ನು ತೋರಿಸಿಕೊಡುತ್ತೆ ಅಂತ ಹೇಳುವುದಕ್ಕಾಗಿ, ಆ ಈ ವಿಧವಾಗಿ ಹರಿ ಸಮೀಪದಲ್ಲಿರೇ ನಂದನಾಮ ಸುನಂದವೆನಿಸು, ಈ ನಂದಾದೀಪ ಅನ್ನುವ ನಾಮದ ಒಂದು ಕೀರ್ತನೆಯೇ ನಮಗೆ ಆನಂದಪ್ರದವಾದ ಮೋಕ್ಷದಾಯಕವಾಗತ್ತೆ, ಸುನಂದ ಅಂತ ಕರೆಯಲ್ಪಡುತ್ತದೆ, ಅಂದರೆ ಸುನಂದ ಸುಶೋಭನವಾದ ಆನಂದವನ್ನು ಕೊಡುವಂತಹದ್ದು ಅಂತ ಕರೆಯಲ್ಪಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಔಪಚಾರಿಕವಲ್ಲ, ಇದು ಏನೋ ಮೇಲ್ನೋಟಕ್ಕೆ ಉಪಚಾರಕ್ಕೆ ಹೇಳಿದ ಮಾತು, ಏನ್ರಿ ನಿಮ್ಗೆ ಎಲ್ಲ ಸಿಗತ್ತೆ, ಇದು ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಗತ್ತೆ ಮೋಕ್ಷ ಸಿಗತ್ತೆ ಅಂತ ಸುಮ್ಮನೆ ಹೇಳುವುದಲ್ಲ. ಇದು ಕೇವಲ ಔಪಚಾರಿಕ ಅಂದ್ರೆ ಜಸ್ಟ್ ಏನೋ ಫ್ಲಾಟ್ರಿ, ಸಮ್ ಜನರಲ್ ಸ್ಟೇಟ್ಮೆಂಟ್, ಕ್ಯಾಶುವಲ್ ಸ್ಟೇಟ್ಮೆಂಟ್ ಅಂತ ಆ ತರ ಸ್ಟೇಟ್ಮೆಂಟ್ ಅಲ್ಲ. ಇದು ಉಪಚಾರಕ್ಕೆ ಹೇಳುವ ಮಾತು, ಉಪಚಾರದ ಮಾತುಗಳಲ್ಲ. ಉಪಚಾರದ ಮಾತುಗಳಂದ್ರೆ ಜಸ್ಟ್ ಕ್ಯಾಶುವಲ್ ಪ್ಯಾಸಿಂಗ್ ಸ್ಟೇಟ್ಮೆಂಟ್ಸ್ ಅಂತೀವಲ್ವ, ಅದು ಔಪಚಾರಿಕ ಅಂತ ಹೇಳಿ. ಇದು ಔಪಚಾರಿಕವಲ್ಲ, ದಿಸ್ ಆರ್ ನಾಟ್ ಜಸ್ಟ್ ಸಮ್ ಪ್ಯಾಸಿಂಗ್ ಸ್ಟೇಟ್ಮೆಂಟ್ಸ್. ಸುಜನರ ಪಾಪಕರ್ಮವು ಪುಣ್ಯವೆನಿಪುವುದು, ಸಜ್ಜನರ ಪಾಪಕರ್ಮ ಪುಣ್ಯ ಅಂತ ಕರೆಯಲ್ಪಡುತ್ತೆ, ಪಾಪಿಗಳ ಸತ್ಪುಣ್ಯ ಕರ್ಮವು ಪಾಪವೆನಿಪುವು. ಪಾಪಿಗಳು ಮಾಡುವಂತಹ ಸತ್ಪುಣ್ಯ ಕರ್ಮ ಯಾವುದಿದೋ ಅದು ಪಾಪಗಳು ಅಂತ ಕರೆಯಲ್ಪಡುತ್ತೆ ಅಂತ ಹೇಳಿ, ಇಲ್ಲಿ ನಮಗೆ ಒಂದು ಒಳ್ಳೆ ಉದಾಹರಣೆಯನ್ನು ಕೊಡುವುದರ ಮೂಲಕವಾಗಿ ಈ ವಿಧವಾಗಿ ನಡೆಯುತ್ತೆ ಪ್ರಪಂಚದಲ್ಲಿ, ಅದು ಸಹಜವಾಗಿ ಹಾಗೆ ನಡೆಯಬೇಕಾಗಿದ್ದು, ಹಾಗೆ ಇಲ್ಲ ಅಂತ ಹೇಳಿದ್ರೆ ಪಕ್ಷಪಾತ ದೋಷ ಬರುತ್ತೆ ಹೊರತು, ಇದು ಹೀಗಾಗತ್ತೆ ಆದ ಕಾರಣದಿಂದ ಪರಮಾತ್ಮನಿಗೆ ಪಕ್ಷಪಾತ ದೋಷ ಇಲ್ಲ. ಯಾಕೆ ಅಂದರೆ ಪಾಪ ಪುಣ್ಯಗಳನ್ನು ಮಾಡುವಾಗ ಅವರ ಮನಸ್ಸಿನಲ್ಲಿ ಇರುವ ಚಿಂತನೆಗಳು, ಅವರ ಉದ್ದೇಶ, ಅವರ ಫೈನಲ್ ಗೋಲ್, ಅವರ ಅಲ್ಟಿಮೇಟ್ ಬೆಂಟ್ ಆಫ್ ಮೈಂಡ್ ಇವೆಲ್ಲ ಹೇಗಿರುತ್ತೆ, ಅದಕ್ಕೆ ಅನುಸಂಧಾನ ಅನ್ನೋದು ಸುಮ್ಮನೆ ಬಾಯಿಯಿಂದ ಹೇಳುವ ಮಾತಲ್ಲ. ದ ಡೀಪ್ ಡೌನ್ ಇನ್ ದ ಮೈಂಡ್ ವಾಟ್ ಥಾಟ್ ರಿಸೈಡ್ಸ್, ದಟ್ ಈಸ್ ವಾಟ್ ಗೈಡ್ಸ್ ದ ರಿಸಲ್ಟ್ಸ್ ಆಫ್ ಅವರ್ ಆಕ್ಷನ್. ಅದಕ್ಕೆ ನಮಗೆ ಮನಸ್ಸಿನ ಒಳಗೆ ಕಳಗೆ ಬಾಟಮ್ ಆಫ್ ದ ಹಾರ್ಟ್ ಅಂತೀವಿ, ಅಲ್ಲಿ ನಮಗೆ ಯಾವ ಭಾವನೆ ಇದೆ ಅನ್ನುವುದೇ ನಮಗೆ ಯಾವ ಮಾರ್ಗದಲ್ಲಿ ಹೋಗುತ್ತೀವಿ ಅನ್ನುವುದಕ್ಕೆ ನಿರ್ಣಾಯಕವಾಗತ್ತೆ ಹೊರತು, ಸುಮ್ಮನೆ ಮೇಲ್ನೋಟಕ್ಕೆ ಹೇಳುವ ಮಾತುಗಳಲ್ಲ. ಅದಕ್ಕೆ ದೀಪ ದಿವದಲ್ಲಿ ಕಂಡರಾದಡೆ ಲೋಪಗೈಸುವ ರಾಕ್ಷಣ, ಹರಿ ಸಮೀಪದಲ್ಲಿ ಇರೇ ನಂದನಾಮ ಸುನಂದವೆನಿಸುವವು ಔಪಚಾರಿಕವಲ್ಲ, ಸುಜನರ ಪಾಪಕರ್ಮವು ಪುಣ್ಯವೆನಿಪುದು, ಪಾಪಿಗಳ ಸತ್ಪುಣ್ಯಕರ್ಮವು ಪಾಪವು ಎನಿಸುವವು ಅಂಥೇಳಿ, ಯಾವುದ್ಯಾವುದು ಹಾಗೆ ಎನಿಸುವತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಇದಕ್ಕೆ ಪ್ರಮಾಣಪೂರ್ವಕವಾಗಿ ಧರ್ಮೋಭವತ್ಯ ಧರ್ಮೋಪಿ ಕೃತೋ ಭಕ್ತೈ ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರಿ ಅನ್ನುವ ಮಹಾಭಾರತದ ವಚನ ಇದು ಸರ್ವಥಾ ಸರಿಯಾದ ವಚನ ಅನ್ನುವುದು ನಮಗೆ ಒಳ್ಳೆ ಉದಾಹರಣೆಯಿಂದ ಇಲ್ಲಿ ಹೇಳಿದ್ದಾರೆ ದಾಸರಾಯರು. ಸೊ ಅದನ್ನು ನೋಡಿದ ಮೇಲೆ ನಾವು 27ನೇ ಪದ್ಯ ಆಯ್ತದ್ದು, 28ನೇ ಪದ್ಯ ಅದು ತಿಳಿದೇ ಆಯಿತು. ಸೊ ಸರ್ವತಂತ್ರ ಸ್ವತಂತ್ರನಾದ ಆ ಪರಮಾತ್ಮನ ನಾವು ಈ ವಿಧವಾಗಿ ಯಾವಾಗಲೂ ಧ್ಯಾನ ಮಾಡಬೇಕು, ನಾಮಗಾನ ಮಾಡಬೇಕು, ಗುಣಕೀರ್ತನೆ ಮಾಡಬೇಕು ಅಂತ ಹೇಳಿದಂತಾಯಿತು. ಅದು ಮಾಡುವ ಬಗೆ ಹೇಗೆ, ಹೌ ಡು ವಿ ಅಪ್ರೋಚ್ ದಟ್, ಸರಿ ಹೇಗೆ ಮಾಡಬೇಕದು ಅಂತ ಹೇಳಿದರೆ ಅದು ಮಾಡಬೇಕಾಗಿದ ರೀತಿ ಎಂತಾದ್ದು, ಹೌ ವಿ ಕ್ಯಾನ್ ಅಚೀವ್ ದಟ್ ಅನ್ನೋದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 28ನೇ ಪದ್ಯದಲ್ಲಿ ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ ಕೋವಿದರ ಮನೆ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರ ಶ್ರವಣ ಗೋಸುಗದಿ ಮನನಗೈದು ಉಪದೇಶಿಸುತ್ತ ದುರ್ಜನರ ಕೂಡಾಡದಿರು ಸ್ವಪ್ನದಿ ಪ್ರಣತ ಕಾಮದ ಕೊಡುವ ಸೌಖ್ಯಗಳು ಇಹ ಪರಂಗಳಲ್ಲಿ ಅಂಥೇಳಿ. ಇಲ್ಲಿ ನಮಗೆ ಇನ್ನೊಂದು ಕೂಡ ಮುಂಚೆ ಪದ್ಯದಲ್ಲಿಯೂ ಇಹಪರಂಗಳಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ 26ನೇ ಪದ್ಯದಲ್ಲಿ ಕೂಡ ಸಂತೋಷ ಪಡಿಸುವ ಇಹಪರಂಗಳಲ್ಲಿ, ಇಲ್ಲಿ ಕೂಡ ನಮಗೆ ಸೌಖ್ಯಗಳು ಇಹಪರಂಗಳಲ್ಲಿ ಇಹಪರಂಗಳು ಅಂತ ಮತ್ತು ಮತ್ತೆ ಹೇಳ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮನ ಗುಣಕೀರ್ತನೆ ಮಾಡುವಾಗ ಈ ಇಹಪರಂಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು, ಆಚಾರ್ಯರಿಗೆ ಮುಂಚೆ ಬಂದವರೆಲ್ಲ ಪರಮಾತ್ಮ ಕಾರ್ಯಗಳೇನು ಮಾಡ್ತಾರೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದ್ದಾರೆ. ಸೃಷ್ಟಿ ಸ್ಥಿತಿ ಲಯ ಮೂರು ಕಾರ್ಯಗಳು ಮಾಡ್ತಾನೆ ಅಂಥೇಳಿ ಆಚಾರ್ಯರು ಬಂದು ಅಷ್ಟಕ್ಕೆ ನಿಲ್ಲಿಸಬೇಡ್ರಿ, ಯಾಕೆಂದ್ರೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದರೆ ಇಹಲೋಕದಲ್ಲಿ ಸೃಷ್ಟಿ, ಈ ಪ್ರಪಂಚದ ಸೃಷ್ಟಿ ಸ್ಥಿತಿ, ಈ ಪ್ರಪಂಚದಲ್ಲಿರುವ ಸ್ಥಿತಿ ಲಯ, ಈ ಪ್ರಪಂಚದಲ್ಲಿ ಮಾಡುವ ಲಯ ಕಾರ್ಯ, ಇಹದ ಮಾತುಗಳೇ ಎಲ್ಲ ಹೇಳ್ತಾ ಇದ್ದಾರೆ. ಪರದ ಮಾತುಗಳು ಬರಬೇಕಂತ ಹೇಳಿ ಸೃಷ್ಟಿಯಾದಿ ಅಷ್ಟಕರ್ತ ಅನ್ನುವ ಆ ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ತಂದುಕೊಟ್ಟಿದ್ದಾರೆ ಆಚಾರ್ಯರು. ನಮಗೆ ಪರಮಾತ್ಮ ಮಾಡುವ ಕಾರ್ಯಗಳು ಅವನು ಸೃಷ್ಟಿಯಾದಿ ಅಷ್ಟಕರ್ತ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಎಂಟು ವ್ಯಾಪಾರಗಳು ಮಾಡ್ತಾನೆ. ಇದು ಇಹ ಪರಂಗಳಿಗೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಇಷ್ಟೇ ಅಲ್ಲದೆ ನಿಯಮನ, ಇಲ್ಲಿ ಇಹಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಕಡೆ ನಿಯಮನ ಮಾಡ್ತಾನೆ ಪರಮಾತ್ಮ. ಹಿ ಈಸ್ ಟೋಟಲ್ ಕಂಟ್ರೋಲರ್. ಅದಕ್ಕೆ ಸರ್ವತಂತ್ರ ಸ್ವತಂತ್ರ, ಯಾವಾಗಲೂ ಇಹಲೋಕದಲ್ಲಿ ಪರಲೋಕದಲ್ಲಿ ಎಲ್ಲಿಯೂ ನಮಗೆ ಸ್ವತಂತ್ರ ಇಲ್ಲ. ಮೋಕ್ಷಕ್ಕೆ ಹೋದ ಮೇಲೂ ಸ್ವತಂತ್ರ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ಅಷ್ಟೇ ಅಲ್ಲದೆ ನಿಯಮನ, ಜ್ಞಾನ, ಜ್ಞಾನಾನಂದಾತ್ಮಕವಾದ ಅಂದ್ರೆ ಜೀವ ಜ್ಞಾನಾನಂದಾತ್ಮಕವಾದವನು. ಇಲ್ಲಿರುವಾಗ ನಮಗೆ ಸ್ವರೂಪ ಜ್ಞಾನ ಯಾವಾಗಲೂ ಇರುತ್ತೆ, ಆದರೆ ಅದನ್ನು ಮುಚ್ಚಿ ಹೋಗಿರುತ್ತೆ. ವೃತ್ತಿ ಜ್ಞಾನದ ಮೂಲಕವಾಗಿ ನಾವು ಏನು ಮಾಡ್ತೀವಿ, ನಮ್ಮ ಸ್ವರೂಪ ಜ್ಞಾನವನ್ನು ಸೇರಿಕೋಬೇಕು. ಈ ವಿಧವಾಗಿ ಆ ಸ್ವರೂಪ ಜ್ಞಾನ ತಿಳುವಳಿಕೆ ಬರಬೇಕು, ಆ ಸ್ವರೂಪ ಜ್ಞಾನ ಪರಿಪಾಕವಾಗಬೇಕು. ಅದಕ್ಕೆ ಈ ವೃತ್ತಿ ಜ್ಞಾನವನ್ನು ನಾವು ಉಪಯೋಗಿಸಿ ಸಾಧನೆಯನ್ನು ಮಾಡ್ತೀವಿ. ಆ ಜ್ಞಾನ ಅಜ್ಞಾನಗಳನ್ನು ಕೊಡುವುದು ಇಲ್ಲಿ ಇರುವ ಜೀವರಾಶಿಗಳಿಗೆ. ಜ್ಞಾನ ಪರಿಪಕ್ವವಾದ ಜ್ಞಾನಾತ್ಮಕವಾದವರಿಗೆ ಮೋಕ್ಷದಲ್ಲಿ ಹೋಗಿ ಅಲ್ಲಿ ಜ್ಞಾನ ಮಾತ್ರ ನಿಲ್ತಿರುತ್ತೆ, ಅಂದ್ರೆ ಸ್ವರೂಪ ಜ್ಞಾನ ಪರಿಪಕ್ವಕ್ಕೆ ಬಂದಿರುತ್ತೆ, ಅಲ್ಲಿ ನಿತ್ಯವಾಗಿ ಕೊಡುವ ಆನಂದ. ಅದೇ ವಿಧವಾಗಿ ತಮೋಯೋಗ್ಯರಿಗೆ ಅಜ್ಞಾನವನ್ನು ಪೂರ್ಣವಾಗಿ ಇಲ್ಲಿ ಜ್ಞಾನ ಅಜ್ಞಾನಗಳ ಮಿಶ್ರ ಸಂಸಾರದಲ್ಲಿ ಆ ಮೋಕ್ಷಕ್ಕೆ ಹೋದ ನಂತರ ಅವರವರ ಸ್ವರೂಪಕ್ಕೆ ತಕ್ಕಂತೆ ಜ್ಞಾನವೋ ಅಜ್ಞಾನವೋ ಮಿಶ್ರ ಜ್ಞಾನವೋ ಮುಕ್ತ ಜೀವರಿಗೆ, ಅಂಧತಮೋಯೋಗ್ಯ ಜೀವರಿಗೆ, ನಿತ್ಯ ಸಂಸಾರಿಗಳಿಗೆ ಪರಮಾತ್ಮ ಕೊಟ್ಟವನಾಗುತ್ತಾನೆ. ಅದಕ್ಕೆ ಜ್ಞಾನ ಅಜ್ಞಾನ ಅದು ಇಹಪರಂಗಳಿಗೆ ಸಂಬಂಧಪಟ್ಟ ವಿಷಯ. ಅದೇ ವಿಧವಾಗಿ ಬಂಧ ಮೋಕ್ಷ, ಇಹವಲ್ಲಿರುವಾಗ ಬಂಧ, ಅದು ಮೋಕ್ಷಕ್ಕೆ ಹೋಗದಂತೆ ಇಲ್ಲಿ ನಮಗೆ ತಡೆಯುವುದು ಈ ಬಂಧ. ಮೋಕ್ಷಕ್ಕೆ ಹೋದಾಗ ಇಹವನ್ನು ಬಿಟ್ಟು ಮೋಕ್ಷಕ್ಕೆ ಹೋದರೆ ಅದು ಮೋಕ್ಷ, ಪರಕ್ಕೆ ಹೋಗಿ ಅಲ್ಲೇ ಸೇರುವುದು. ಸೊ ಇಹಪರಂಗಳಿಗೆ ಸಂಬಂಧಪಟ್ಟದ್ದು ಬಂಧ ಮೋಕ್ಷಗಳು. ಈ ವಿಧವಾಗಿ ಇಹಪರಂಗಳಲ್ಲಿ ಅಂತ ಹೇಳಿದರೆ ಪರಮಾತ್ಮನ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ನಾವು ದೃಷ್ಟಿಯಲ್ಲಿಟ್ಟುಕೋಬೇಕು ಅನ್ನುವ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಪರಮಾತ್ಮನನ್ನು ಸೇರಬೇಕಂದ್ರೆ ಏನು ಮಾಡಬೇಕಂದ್ರೆ ವ್ಯಾಪಾರಿಗಳಾಗಬೇಕು. ವಿ ಹ್ಯಾವ್ ಟು ಬಿಕಮ್ ಮರ್ಚೆಂಟ್ಸ್. ಏನು ವ್ಯಾಪಾರ ಮಾಡಬೇಕು, ಹೌ ಅಂದ್ರೆ ಇಲ್ಲಿ ಪ್ರದ್ರಾವಣಿಕರಂದದಿ ಅಂತೇಳಿ. ಪ್ರದ್ರಾವಣಿಕರ ದ್ರವ ಅಂದ್ರೆ ಮ್ಯಾಟರ್, ಮೆಟೀರಿಯಲ್ ದ್ರವ, ದ್ರವಣಿ, ದ್ರಾವಣಿ, ದ್ರವಗಳಿಗೆ ಅಂದ್ರೆ ಮ್ಯಾಟರ್ಗೆ ಸಂಬಂಧಪಟ್ಟದ್ದು ದ್ರಾವಣಿ. ಈ ದ್ರಾವಣಿಕಗಳನ್ನು ಪ್ರಕರ್ಷವಾಗಿ ಚೆನ್ನಾಗಿ ಮಾರಾಟ ಮಾಡುವವನು ದ್ರಾವಣಿಕ ಇಲ್ಲ ಪ್ರದ್ರಾವಣಿಕ. ಪ್ರದ್ರಾವಣಿಕ ಅಂದ್ರೆ ವ್ಯಾಪಾರಿ ಅಂತ ಅರ್ಥ. ವ್ಯಾಪಾರ ಮಾಡುವವನಿಗೆ ಪ್ರದ್ರಾವಣಿಕರ ಅಂತ ಕರೀತಾರೆ. ಪ್ರದ್ರಾವಣಿಯನ್ನು ಮಾಡುವವನು ಅಂದ್ರೆ ದ್ರವಗಳನ್ನು ಮಾರಾಟ ಮಾಡಿ ತಾನು ಎಲ್ಲ ತನಗೆ ಬೇಕಾದನ್ನು ಸಂಪಾದಿಸ್ತಾನೆ. ಆ ಕಾರಣದಿಂದ ಅವನು ಪ್ರದ್ರಾವಣಿಕ. ನಾವು ಪ್ರದ್ರಾವಣಿಕರಂದ ಆ ವ್ಯಾಪಾರಿಗಳಂತೆ ಆಗಬೇಕು. ಏನು ಧನವ ಸಂಪಾದಿಸುವ ಪ್ರದ್ರಾವಣಿಕ. ಆ ವ್ಯಾಪಾರ ಏನು ಮಾಡ್ತಾನೆ, ತಾನು ವ್ಯಾಪಾರ ಮಾರಾಟ ಮಾಡಿ ಕ್ರಯ ವಿಕ್ರಯವನ್ನು ಮಾಡಿ ಕೊಂಡುಕೊಳ್ಳುವುದು, ಮಾರಾಟ ಮಾಡುವುದು, ಇದು ಮಾಡಿ ಏನು ಧನವನ್ನು ಸಂಪಾದಿಸ್ತಾನೆ. ನಾವು ವ್ಯಾಪಾರ ಮಾಡಿ ಧನವನ್ನು ಯಾವ ಧನ, ಜ್ಞಾನಧನವನ್ನು ಸಂಪಾದಿಸಬೇಕು, ಆನಂದ ಧನವನ್ನು ಸಂಪಾದಿಸಬೇಕು, ಪರಮಾತ್ಮನ ತಿಳುವಳಿಕೆ ಅನ್ನುವ ಧನವನ್ನು ಸಂಪಾದಿಸಬೇಕು. ಅದಕ್ಕೆ ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ. ನಾವು ಏನು ಮಾಡಬೇಕು, ವ್ಯಾಪಾರಿ ಮನೆ ಮನೆ ವ್ಯಾಪಾರಿಗಳು ಅನೇಕ ವಿಧವಾದ ವ್ಯಾಪಾರ, ತಾನೇ ಒಂದು ಅಂಗಡಿಯಲ್ಲಿ ಕೂಟಿ ವ್ಯಾಪಾರ ಮಾಡುವವರು ಇರ್ತಾರೆ, ಇಲ್ಲ ಸೇಲ್ಸ್ ಮ್ಯಾನ್ ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡುವವರು ಇರ್ತಾರೆ. ನಾವು ಏನು ಮಾಡಬೇಕಂದ್ರೆ ಮನೆ ಮನೆಗೆ ಹೋಗುವ ವ್ಯಾಪಾರಿಗಳು ಮಾಡುವ ಕೆಲಸವನ್ನು ಮಾಡಬೇಕು. ಏನು ಮನೆ ಮನೆಗೆ ಹೋಗುವುದಂದ್ರೆ, ನಾವು ಕೋವಿದರ ಮನೆ ಮನೆಗಳಲ್ಲಿ ಜ್ಞಾನಿಗಳು. ಇಲ್ಲಿ ಎರಡು ಭಾವನೆ, ಎರಡು ಟೂ ಡಿಫರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್, ಎರಡನ್ನು ನೋಡೋಣ. ಏನಂತ ಹೇಳಿದರೆ ಕೋವಿದರು, ವಿದರು, ಕೋವಿದರು ಅಂದ್ರೆ ಚೆನ್ನಾಗಿ ತಿಳಿದವರು, ಕೋವಿದರು ಅಂದ್ರೆ ಒಳ್ಳೆ ಜ್ಞಾನಿಗಳು. ಎಲ್ಲೆಲ್ಲಿ ಜ್ಞಾನಿಗಳಿದ್ದರೆ ಅಂದ್ರೆ ನಾವು ಯಾರೋ ಒಬ್ಬರ ಹತ್ರ ಹೋಗಿ ತಿಳ್ಕೊಳ್ಳೋಣ ಸಾಕಷ್ಟೇ, ಅಫ್ಕೋರ್ಸ್ ನಮಗೆ ನಿಯತವಾದ ಒಂದು ಗುರಿ ಇರಬಹುದು, ಆದ್ರೆ ಅಷ್ಟೇ ಅಂತಲ್ಲ. ಎಲ್ಲಿ ನಮಗೆ ಈಗ ನೋಡ್ರಿ, ಬಹಳ ಕಡೆ ನಾವು ಉಪನಿಷತ್ತಲ್ಲಿ ಅಲ್ಲಿ ಕೇಳ್ತೀವಿ, ಯಾವ್ದಾದೊಂದು ವಿಷಯ ತಿಳಿದಿಲ್ಲ ಅಂದ್ರೆ ಇನ್ನೊಂದು ಕಡೆ ತಿಳಿಯುತ್ತೆ ಅಂದ್ರೆ ಅಲ್ಲಿ ಹೋಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಕೋವಿದರ ಮನೆ ಮನೆಗಳಲ್ಲಿ ಅಂದ್ರೆ ಎಲ್ಲ ಜ್ಞಾನಿಗಳು ಎಲ್ಲೆಲ್ಲಿ ಉಪದೇಶ ಮಾಡಿದ್ರೆ ಅಲ್ಲೆಲ್ಲ ಕೂಡ ಮನೆ ಮನೆ ಮನೆಗೆ ಹೋಗಿ ಅನೇಕ ಮಂದಿ ಜ್ಞಾನಿಗಳಿಂದ ನಾವು ಸಮಾಚಾರವನ್ನು, ಜ್ಞಾನವನ್ನು ಪಡೆಯಬಹುದು. ಸೊ ಕೋವಿದರ ಮನೆ ಮನೆಗಳಲ್ಲಿ ಸಂಚರಿಸು, ಸಂಚಾರ ಮಾಡಿ ಅಂದ್ರೆ ಒಂದೊಂದು ಜ್ಞಾನಿಯ ಮನೆಗೂ ಮನೆ ಮನೆಗೂ ಹೋಗಿ ಬಾಗಿಲು ತಟ್ಟಿ ಅವರಿಂದ ಜ್ಞಾನ ಉಪದೇಶವನ್ನು ಪಡೆಯಬೇಕು. ಯಾಕಂದ್ರೆ ಶಾಸ್ತ್ರಶ್ರವಣೆಗಾಗಿ, ಶಾಸ್ತ್ರಶ್ರವಣಗೋಸುಗತಿ, ಶಾಸ್ತ್ರಶ್ರವಣೆಗಾಗಿ ಮಾಡಬೇಕು ಅಂತ ಒಂದು ವಿಧವಾದ ಭಾವನೆ. ಇನ್ನೊಂದು, ದಿಸ್ ಇಸ್ ನೆಕ್ಸ್ಟ್ ಒನ್ ಇಸ್ ಇವನ್ ಎ ಮೋರ್ ಬ್ಯೂಟಿಫುಲ್ ಥಾಟ್, ಏನಂದ್ರೆ ಕೋವಿದರು ನಿಜವಾದ ಜ್ಞಾನಿಗಳು ಯಾರಂತ ಹೇಳಿದರೆ, ನಮಗೆ ಮನೆ ಮನೆಗಳಲ್ಲಿ ನಮ್ಮ ದೇಹವೇ ಒಂದು ದೊಡ್ಡ ಮನೆ, ಅದರಲ್ಲಿ ಅನೇಕ ಮನೆಗಳಿವೆ, ತತ್ವಗಳಿವೆ, 24 ತತ್ವಗಳಿವೆ. ಈ ವಿಧವಾಗಿ ಒಂದೊಂದು ತತ್ವಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. ಅವರು ಕೋವಿದರು, ನಿಜವಾದ ಜ್ಞಾನಿಗಳು. ಅಂದರೆ ಅವರ ಅನುಗ್ರಹವನ್ನು ಪಡೆಯಬೇಕು. ಅವರೇ ಮನೆ ಮನೆಗೆ ಹೋಗುವುದಂದ್ರೆ ಆ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹವನ್ನು ಸಂಪಾದಿಸಿ ಆ ತತ್ವಾಭಿಮಾನಿ ದೇವತೆಗಳಂತೆ ಇರುವ ಆ ಒಂದೊಂದು ತತ್ವದ ಮನೆಗೆ ಹೋದಂತೆ ಅವರಿಗೆ ಹೋಗಿ ಅವರಿಗೆ ಮೊರೆ ಹೊಕ್ಕಿ ಅವರ ಅನುಗ್ರಹವನ್ನು ಪಡೆದು ನಾವು ಜ್ಞಾನ ಸಂಪಾದಿಸಬೇಕು, ಧನವನ್ನು ಸಂಪಾದಿಸಬೇಕು. ಅದಕ್ಕೆ ಕೋವಿದರ ಮನೆ ಮನೆಗಳಲ್ಲಿ ಸಂಚಾರ ಮಾಡಬೇಕು. ಶಾಸ್ತ್ರ ಶ್ರವಣ ಗೋಸುಗತಿ, ಈ ವಿಧವಾಗಿ ಶಾಸ್ತ್ರ ಶ್ರವಣೆಯನ್ನು ಮಾಡಬೇಕು. ಸರಿ, ಈ ಶಾಸ್ತ್ರ ಶ್ರವಣೆಯನ್ನು ಮಾಡಿದ್ದೀವಿ. ಶಾಸ್ತ್ರ ಶ್ರವಣ ಮಾಡಿದ ಮೇಲೆ ಹೀಗೆ ಶ್ರವಣ ಮಾಡ್ತಾ ಹಾಗೆ ಇರಬೇಕಾ, ಅಲ್ಲೇ ನಿಂತಿರಬೇಕಾ ಅಂತ ಹೇಳಿದ್ರೆ, ಶ್ರವಣ ಮಾಡುವುದು ಅಂತ ಹೇಳಿದರೆ ಒಂದು ಪಾತ್ರೆ ಒಳಗೆ ಪದಾರ್ಥಗಳನ್ನು ಹಾಕಿದಂತೆ. ಪಾತ್ರೆ ಒಳಗೆ ತುಂಬಿಸಿ 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 ಪದಾರ್ಥಗಳನ್ನು ತುಂಬಿಸ್ತಾ ಹೋದ್ರೆ ಎಷ್ಟುವರೆಗೂ ತುಂಬಿಸ್ತಾ ಹೋದ್ರೆ ಏನಾಗುತ್ತೆ, ಏನು ಆಗೋದಿಲ್ಲ. ಆ ಪಾತ್ರೆಯಲ್ಲಿರುವ ಪದಾರ್ಥಗಳನ್ನು ನಾವೇನು ಮಾಡಬೇಕು, ಅದಕ್ಕೆ ನೀರನ್ನು ಹಾಕಿ ಆ ಅದಕ್ಕೆ ಕೆಳಗೆ ಬೆಂಕಿ ಹಚ್ಚಿ ನಾವು ಅಡಿಗೆ ಮಾಡಿದ್ರೆ ಪಾಕವಾಗುತ್ತೆ. ಸೊ ಪರಮಾತ್ಮನ ಅನುಗ್ರಹ ಅನ್ನುವ ನೀರನ್ನು ಅದರ ಹಾಕಬೇಕು. ಹಾಕಿ ನಮಗೆ ಜಿಜ್ಞಾಸ ಅನ್ನುವ ಬೆಂಕಿಯನ್ನು ಹಚ್ಚಬೇಕು. ಹಚ್ಚು ಆ ಮನನ ಅದನ್ನು ಪಾಕ ಮಾಡಬೇಕು. ಆ ಪಾಕ ಮಾಡುವುದು ಮನನ. ಸೊ ಶಾಸ್ತ್ರ ಶ್ರವಣ ಮಾಡುವುದು ಸ್ಥಿರವಾಗಿ ಮನಸ್ಸಿನಲ್ಲಿ ನೆಲೆಯಬೇಕಂತ ಹೇಳಿದರೆ ಒಳ್ಳೆ ಮನನ ನಡಿಬೇಕು. ಅದಕ್ಕೆ ಮನನ ಗೈದು ನಾವು ಚೆನ್ನಾಗಿ ಮನನ ಗೈದಬೇಕು. ಅದಾದ ಮೇಲೆ ಎಲ್ಲರಿಗೂ ಅದನ್ನು ಆ ಅಡಿಗೆ ಮಾಡಿದ್ದನ್ನು ಬಡಿಸ್ತೀವಿ. ಆ ವಿಧವಾಗಿ ನಾವು ಈ ವಿಧವಾಗಿ ಸಂಪಾದಿಸಿದ ಜ್ಞಾನ ಯಾವುದಿದೋ ಅದು ನಿಶ್ಚಯವಾಗಬೇಕು, ಸ್ಥಿರವಾಗಿ ನಿಲ್ಲಬೇಕಂದ್ರೆ ಉಪದೇಶ ಮಾಡಬೇಕಾಗಿರುತ್ತೆ. ಉಪದೇಶ ಮಾಡಬಹುದು ಅಂತ ಹೇಳಿದ್ರೆ ಎಲ್ಲರಿಗೆ ಬಡಿಸಿದಂತೆ. ಸೊ ಈ ವಿಧವಾಗಿ ನಾವು ಆ ಶಾಸ್ತ್ರ ಶ್ರವಣೆಯನ್ನು ಮಾಡಿ ಅದನ್ನು ಚೆನ್ನಾಗಿ ಮನನೆಯನ್ನು ಮಾಡಿ ಎಲ್ಲರಿಗೂ ಉಪದೇಶವನ್ನು ಮಾಡಬೇಕು. ಉಪದೇಶವನ್ನು ಮಾಡುತ್ತಾ ನಾವು ಇದು ಎಲ್ಲ ಮಾಡಬೇಕಾಗಿದ್ದ ಕೆಲಸ ಏನು, ಇನ್ನ ಏನು ಮಾಡಕೂಡದು ಅಂತ ಹೇಳಿದ್ರೆ, ದುರ್ಜನರ ಕೂಡಾಡದಿರು ಸ್ವಪ್ನದಿ. ಸ್ವಪ್ನದಲ್ಲಿ ಕೂಡ ದುರ್ಜನರು ನಮಗೆ ಇದೆಲ್ಲಕ್ಕೆ ಬೇಡ್ರಿ, ದೇವ್ರು ಬೇಡ, ಒಂದು ಬೇಡ, ಯಾಕೆ ದೇವ್ರು ಯಾಕೆ ಇದೆ ಯಾಕೆ ಅಂತ ಹೇಳಿ ಲೌಕಿಕವನ್ನೇ ನೀವು ಮಾಡಬೇಕು ಅಂತ ನಮಗೆ ದುರುಪದೇಶವು ಮಾಡುವವರು ಯಾರಿರ್ತಾರೋ ಅಂತಹ ದುರ್ಜನರನ್ನು ನಾವು ಕೂಡಾಡದಿರು, ಅವರ ಹತ್ತಿರ ಸ್ವಪ್ನದಲ್ಲಿ ಕೂಡ ನಾವು ಹೋಗಕೂಡದು. ಯಾಕೆ ಅಂದರೆ ನಾವು ಮಾಡುವ ಸತ್ಸಾಧನೆ ಯಾವುದಿದೋ ಅದಕ್ಕೆ ತಡೆಯುವಂತಹ ಒಂದು ಪ್ರಸಂಗ ಬಂದರೆ ಅಂತಹ ಪ್ರಸಂಗವನ್ನು ಕೊಡುವವರು ನಮಗೆ ಶತ್ರುಗಳಾದಂತೆ, ಅವರಿಂದ ದೂರದಲ್ಲಿ ನಿಂತಿರಬೇಕು. ಅದಕ್ಕೆ ದುರ್ಜನರ ಕೂಡಾಡಿದ್ರು ಸ್ವಪ್ನದಿ. ಈ ವಿಧವಾಗಿ ಮಾಡಬೇಕಾಗಿದ್ದ ವಿಧಿ ನಿಷೇಧಗಳು, ಯಾವುದು ಮಾಡಬೇಕು ಯಾವುದು ಮಾಡಕೂಡದು ಅನ್ನೋದು ಇದು ಮುಖ್ಯವಾದ ವಿಧಿ ನಿಷೇಧಗಳು. ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆ ವಿಧವಾಗಿ ನಡತೆಯನ್ನು ಮಾಡಿದರೆ, ನಡ್ಕೊಂಡು ಇದ್ದರೆ ಆವಾಗ ಪ್ರಣತ ಕಾಮದ ಕೊಡುವ ಸೌಖ್ಯ ಇಹ ಪರಂಗಳಲ್ಲಿ. ಆವಾಗಲೇ ಪ್ರಣತ ಕಾಮದನು ಪ್ರಣತ ಚೆನ್ನಾಗಿ ನಮಸ್ಕಾರ ಮಾಡುವವರ ಕಾಮ ಇಚ್ಛೆಗಳನ್ನು ದಾ ಕೊಡುವವನು. ಪ್ರಣತ ಕಾಮ ದ ಚೆನ್ನಾಗಿ ನಮಸ್ಕಾರ ಮಾಡುವವರ ಇಚ್ಛೆಗಳನ್ನು ಕೊಡುವ ಆ ಪರಮಾತ್ಮ ಏನು ಮಾಡ್ತಾನೆ, ಸೌಖ್ಯಗಳು ಇಹ ಪರಂಗಳಲ್ಲಿ ಕೊಡುವ. ಇಹ ಲೋಕದಲ್ಲಿ ಸೌಖ್ಯವನ್ನು ಕೊಡ್ತಾನೆ, ಪರಲೋಕದಲ್ಲಿಯೂ ಸೌಖ್ಯವನ್ನು ಕೊಡ್ತಾನೆ, ಎಲ್ಲರನ್ನು ಕಾಪಾಡ್ತಾನೆ. ಇದನ್ನೇ ಸಂಕ್ಷೇಪವಾಗಿ ಆಚಾರ್ಯರು ಹೇಳ್ತಾರೆ ಅಣುಭಾಷ್ಯದಲ್ಲಿ, ಶುಭೇನ ಕರ್ಮಣ ಸ್ವರ್ಗಂ ನಿರಯಂ ಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ತಮೋ ಜ್ಞಾನೇನೈವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಶ್ವ ಭೇದವಾನ್ ಅಂತ ಹೇಳಿದಂತೆ ಅಲ್ಲಿ ಏನ್ ಹೇಳ್ತಾರೆ, ಅದಕ್ಕೆ ನಮಗೆ ಶುಭೇನ ಕರ್ಮಣ ಸ್ವರ್ಗ, ಶುಭ ಕರ್ಮಗಳು ಮಾಡಿದರೆ ಸ್ವರ್ಗ ಬರುತ್ತೆ, ಕೆಟ್ಟ ಕರ್ಮಗಳು ಮಾಡಿದರೆ ನಿರಯಂ ಅಂದ್ರೆ ನರಕಾದಿಗಳು ಬರುತ್ತೆ. ಅದೇ ಮಿಥ್ಯಾ ಜ್ಞಾನವಾದರೆ ಅಂದ್ರೆ ರಾಂಗ್ ನಾಲೆಡ್ಜ್ ಇದ್ದರೆ, ಪರಮಾತ್ಮನ ಬಗ್ಗೆ ದ್ವೇಷಾದಿಗಳನ್ನು ಇಲ್ಲ ಉಪೇಕ್ಷೆಯನ್ನು ಮಾಡಿದರೆ, ದ್ವೇಷ ಮಾಡಿದರೆ ಅದರ ಮೂಲಕವಾಗಿ ನಮಗೆ ಅನ್ನತಮಸ್ಸಾಗುತ್ತೆ. ಈ ವಿಧವಾಗಿ ನಮಗೆ ಮಿಥ್ಯಾಜ್ಞಾನವನ್ನು ಕೊಡುವಂತಹ ಆ ಅಂಧತಮಸ್ಸು ಅದಕ್ಕೆ ದೂರ ಇರಬೇಕು. ಅದೇ ಜ್ಞಾನೇನೈವ ಪರಂಪದಂ, ಅದೇ ಒಳ್ಳೆ ಸತ್ಶಾಸ್ತ್ರದ ಜ್ಞಾನ, ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಬರುವಂತಹ ಜ್ಞಾನದ ಮೂಲಕವಾಗಿ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ, ಜ್ಞಾನೇನವೇ ಪರಂಪದಂ ಯಾತಿ ಯಾತಿ ತಸ್ಮಾದ್ ವಿರಕ್ತಸ್ಸನ್, ಅದಕ್ಕೆ ತಸ್ಮಾದ್ ಆ ಕಾರಣದಿಂದ ವಿರಕ್ತ ಹಾಸನ್ ವಿರಕ್ತನಾಗಿ ಜ್ಞಾನಮೇವ ಸಮಾಶ್ರಯಿತು, ನಾವು ಜ್ಞಾನವನ್ನೇ ಆಶ್ರಯ ಮಾಡಬೇಕು ಅಂಥೇಳಿ ಸರ್ವಾವಸ್ಥಾ ಪ್ರೇರಕಸ್ಸ ಸರ್ವರೂಪೇಶು ಅಭೇದವಾನ್. ಆ ಜ್ಞಾನದ ಮುಖ್ಯವಾದ ಅಂಶ ಏನು, ಸರ್ವಾವಸ್ಥೆಗಳಲ್ಲಿಯೂ ನಮಗೆ ಪ್ರೇರಣೆ ಕೊಡುವವನು, ಸರ್ವತಂತ್ರ ಸ್ವತಂತ್ರನಾದವನು ಆ ಪರಮಾತ್ಮ ಅನ್ನುವ ಭಾವನೆ ಇರಬೇಕು. ಅದಕ್ಕೆ ಸರ್ವಾವಸ್ಥಾ ಪ್ರೇರಕಸ್ಸ ಸರ್ವರೂಪೇಶ ಭೇದವಾನ್, ಎಲ್ಲ ರೂಪಗಳಲ್ಲಿಯೂ ಅವನಿಗೆ ಒಂದೇ ಸರ್ವತಂತ್ರ ಸ್ವತಂತ್ರ ಇದೆ, ಯಾವ ರೂಪದಲ್ಲಿಯೂ ಕೂಡ ಅವನಿಗೆ ಸ್ವಾತಂತ್ರ್ಯ ಇಲ್ಲದೇ ಇರುವುದು ಅನ್ನುವ ಪ್ರಸಂಗವೇ ಬರುವುದಿಲ್ಲ ಅನ್ನುವ ಅಂಶವನ್ನು ನಾವು ಮುಖ್ಯವಾಗಿ ದೃಷ್ಟಿಯಲ್ಲಿ ಇಟ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದು ನಮಗೆ 28 ಪದ್ಯ. ಅದಕ್ಕೆ ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ ಕೋವಿದರ ಮನೆ ಮನೆಗಳಲ್ಲಿ ಸಂಚರಿಸು, ಶಾಸ್ತ್ರ ಶ್ರವಣಗೋಸುಗದಿ ಮನನಗೈದು ಉಪದೇಶಿಸುತ್ತ ದುರ್ಜನರ ಕೂಡಾಡದಿರು ಸ್ವಪ್ನದಿ ಪ್ರಣತ ಕಾಮದ ಕೊಡುವ ಸೌಖ್ಯಗಳು ಇಹಪರಂಗಳಲ್ಲಿ ಅಂತ ಹೇಳಿ ಇಲ್ಲಿ ಈ ಎರಡು ಪದ್ಯಗಳಲ್ಲಿ ನಮಗೆ ಒಳ್ಳೆಯ ಭಾವನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಭಗವದ್ಗೀತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತು ನೆಕ್ಸ್ಟ್ ಬುಧವಾರ ಹರಿಕಥಾಮೃತವನ್ನು ಅಲ್ಲಿವರೆಗೆ ಎಲ್ಲರೂ ನಮಸ್ಕಾರ. ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ವಾ ಅನುಸ ಸ್ವಭಾವಾತ್ ಕರೋಮಿ ಇದ್ಯತ್ ಸಕಲಂ ಪರಸ್ಮೇ ಶ್ರೀಮನ್ನಾರಾಯಣಾಯ ಸರ್ವೇ ನಾರಾಯಣ.